హరి ఓం శ్రీ గురుభ్యో నమః. అభ్రమం బంగరయితం అజడం విమలం సదా ఆనందతీర్థమతులం భజే తాపత్రయాపహం. మిథ్యా సిద్ధాంత దుద్ధ్వాంత విధ్వంసన శక్నః చైతీత్యాఖ్యత నిర్భాసతాం నో హృదంబరే. అర్థికల్పిత కల్పోయం ప్రత్యత్యేకేశ్వరి వ్యాసతీర్థ గుర్భూయాత్ అస్మదిష్టాత సిద్ధయే తపో విద్యా విరక్త్యాది సద్గుణోగాకరానహం వాదిరాజ గురూన్ వందే హైగ్రీవదాశయాన్. పూజ్య రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే దుర్వాది ధ్వాంతరవయే వైష్ణవేంద్రీవరేందవే శ్రీరాఘవేంద్రగురవే నమో అత్యంతదయాళవే. ఆపాదమౌళి పర్యంతం గురునామాక్తిం స్మరే తేన విఘ్నాః ప్రణశ్యంతి సిద్ధించ మనోరథాః. హరి ఓం శ్రీ గురుభ్యో నమః. నావు హరికథామృతసారదల్లి 18నేదాదంతః సర్వస్వాతంత్ర్య సంధి అదన్ను మాడ్తా ఇద్దీవి. ನಾಂದಿಪದ್ಯ ಓದಿಬಿಟ್ಟು ಶುರು ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇಲ್ಲಿ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ ಅಂಶದಲ್ಲಿ ಕೆಲವು ಪ್ರಶ್ನೆಗಳು ಬಂದಿದೆ. ಸೊ ಆ ಪ್ರಶ್ನೆಗಳನ್ನು ಆ ಅಂಶ ನೋಡಿಬಿಟ್ಟು ಇವತ್ತು ಮುಂಚೆ ಹೋಗೋಣ. ಏನಂತ ಹೇಳಿದ್ರೆ, ಇಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಕವರ್ ಮಾಡಿದ್ದು ಪರಮಾತ್ಮ ಎಲ್ಲರ ಒಳಗೂ, ಸ್ತ್ರೀಗಳ ಒಳಗೆ, ಪುರುಷರವರೆಗೆ, ಎಲ್ಲರವರೆಗೂ ಕೂಡ ತಾನು ಒಳಗೆ ಇದ್ದು ತಾನು ಬಿಂಬರೂಪನಾಗಿರ್ತಾನೆ, ಅವರೆಲ್ಲರೂ ಪ್ರತಿಬಿಂಬರಾಗಿರ್ತಾರೆ ಅಂತ ಹೇಳಿದಾಗ ಆ ಅಂಶದ ಒಳಗೆ ಕೆಲವು ಪ್ರಶ್ನೆಗಳೇನಂತ ಹೇಳಿದರೆ, ಪರಮಾತ್ಮ ಸ್ತ್ರೀಗಳ ಒಳಗೆ ಇರುವಾಗ, ಈಗ ಪುರುಷ ಜೀವರಾಶಿಗಳು ಪುರುಷ ಸ್ತ್ರೀ ಜೀವರಾಶಿಗಳನ್ನು ಹೇಳಿದಾಗ ಅದು ಸ್ವರೂಪತಃ ಪುರುಷ ಸ್ತ್ರೀಗಳಿರುವುದು ಒಂದು ಅಂಶ ಇದೆ. ಅಷ್ಟೇ ಅಲ್ಲದೆ ನಮಗೆ ದೇಹದಲ್ಲಿ ಅಂದರೆ ಅದನ್ನು ಏನಂತ ಹೇಳಿದ್ರೆ ಜನ್ಮ ಅಂದರೆ ಸ್ವಭಾವತಃ ಇರುವುದು ಬೇರೆ, ಜನ್ಮ ಬೇರೆ. ಸ್ವಭಾವತಃ ಪುರುಷ ಜೀವರಿರಬಹುದು, ಸ್ತ್ರೀ ಜೀವರು, ಎರಡು ವಿಧವಾದ ಜೀವರಾಶಿಗಳು. ಸ್ವಭಾವತಃ ಪುರುಷ ಸ್ತ್ರೀರಿದ್ದಂತೆ ದೇಹ ಅವರು ಜನ್ಮ ತೆಗೆದಾಗ ಮತ್ತು ಪುರುಷ ಸ್ತ್ರೀಯಾಗ ಜನ್ಮ ತೆಗೆದಾಗ ಅದು ಹೇಗೆ ಅಂತ ಹೇಳಿದರೆ, ಪುರುಷ ಸ್ವಭಾವತಃ ಪುರುಷರಾಗ ಯಾರಿದ್ದಾರೋ ಅಂದ್ರೆ ಪುರುಷ ಜೀವರು, ಜೀವ ಸ್ವಭಾವದಲ್ಲಿ ಪುರುಷರಾಗಿದ್ದವರು ಅವರಿಗೆ ಪುರುಷ ಜನ್ಮ ಬರಬಹುದು, ಇಲ್ಲ ಸ್ತ್ರೀ ಜನ್ಮ ಬರಬಹುದು. ಆದರೆ ಸ್ವರೂಪತಃ ಸ್ತ್ರೀಯಾಗಿ ಮಾತ್ರವೇ ಇರುವ ಜೀವ ಅಂದ್ರೆ ಸ್ವರೂಪತಃ ಸ್ತ್ರೀ ಜೀವರು ಯಾರಿದ್ದಾರೋ ಅವರಿಗೆ ಸ್ತ್ರೀ ಜನ್ಮ ಮಾತ್ರವೇ, ಅಂದ್ರೆ ಸ್ವರೂಪತಃ ಸ್ತ್ರೀಗಳಾದವರು ಪುರುಷ ಜನ್ಮಗೆ ಬರೋದಿಲ್ಲ, ಅಂದ್ರೆ ಪುರುಷ ದೇಹ ಬರೋದಿಲ್ಲ. ಜನ್ಮ ಅಂದ್ರೆ ದೇಹ, ಅಂದ್ರೆ ಸ್ವರೂಪತಃ ಪುರುಷ ಜೀವರಾದವರಿಗೆ ಅವರಿಗೆ ಪುರುಷ ದೇಹ ಬರಬಹುದು, ಇಲ್ಲ ಸ್ತ್ರೀ ದೇಹ ಬರಬಹುದು. ಸ್ವರೂಪತಃ ಸ್ತ್ರೀಗಳಾದವರಿಗೆ ಕೇವಲ ಸ್ತ್ರೀ ದೇಹವೇ ಬರುತ್ತೆ, ಪುರುಷ ದೇಹ ಬರುವುದಿಲ್ಲ. ಅಂದ್ರೆ ಪುರುಷ ಜನ್ಮ ಬರೋದಿಲ್ಲ, ಸ್ತ್ರೀ ಜನ್ಮವೇ ಬರುತ್ತೆ. ಅಂದ್ರೆ ಏನಾಯ್ತು, ನಾವು ಪ್ರಪಂಚದಲ್ಲಿ ನೋಡುವ ಗಂಡಸರು ಮೇಲ್ಸ್ ಯಾರ್ಯಾರಿದ್ದಾರೋ ಅವರು ಸ್ವರೂಪತಃ ಪುರುಷರೇ ಆಗಿದ್ದಾರೆ. ಹೆಂಗಸರು ಯಾವ ನೋಡ್ತೀವೋ ನಾವು ಪ್ರಪಂಚದಲ್ಲಿ, ಆ ಹೆಂಗಸರ ಅಂದ್ರೆ ದೇಹತಃ ಜನ್ಮದಲ್ಲಿ ಹೆಂಗಸರಾದವರು ಸ್ವರೂಪತಃ ಅವರು ಪುರುಷರಿರಬಹುದು, ಇಲ್ಲ ಸ್ತ್ರೀಗಳಿರಬಹುದು. ಯಾಕಂದ್ರೆ ಪುರುಷ ಜೀವರು ಸ್ತ್ರೀ ಜನ್ಮ ಬರಬಹುದು, ಆ ಕಾರಣದಿಂದ ಈಗ ಸ್ತ್ರೀಗಳಾಗಿದ್ದವರು ಪುರುಷರಾಗಿ ಸ್ವರೂಪತಃ ಪುರುಷರಿರಬಹುದು, ಇಲ್ಲ ಸ್ವರೂಪತಃ ಸ್ತ್ರೀಗಳಿರಬಹುದು. ಆದ್ರೆ ಅದು ಯಾಕೆ ನಮಗೆ ತಿಳಿಬೇಕಾ ಅದರ ಮುಖ್ಯವಾದ್ರೆ ಇಲ್ಲ. ಆದರೆ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಪರಮಾತ್ಮ ಬಿಂಬರೂಪನಾಗಿರ್ತಾನೆ ಅಂತ ಹೇಳಿದರೆ ಪುರುಷರ ಒಳಗೆ ಪರಮಾತ್ಮ ಪುರುಷನಾಗಿದ್ದು ಸ್ತ್ರೀಗಳೊಳಗೆ ಸ್ತ್ರೀಯಾಗಿರ್ತಾನ? ಹಾಗಿದ್ದರೆ ಪುರುಷ ಜೀವ ಸ್ತ್ರೀಯಾಗಿ ಜನ್ಮ ತೆಗೆದಾಗ ಪರಮಾತ್ಮ ಪುರುಷನಾಗಿರ್ತಾನ ಸ್ತ್ರೀಯಾಗಿರ್ತಾನ ಬಿಂಬರೂಪನಾಗಿ ಅಂತ ಹೇಳಿ? ಮೊದಲನೇ ಪ್ರಶ್ನೆ ನಾವು ಹರಿಕಥಾಮೃತಸಾರದಲ್ಲಿ ಮೂರನೇ ವ್ಯಾಪ್ತಿ ಸಂಧಿಯಲ್ಲಿ ಎರಡನೇ ಪದ್ಯ ನೋಡಿದರೆ, ಸ್ತ್ರೀ ನಪುಂಸಕ ಪುರುಷ ಭೂಸಲಿ ಲಾನಲಾನಿಲ ಗಗನ ಮನ ಬಾನು ಸಸಿಗಳಲ್ಲೂ ಒಂದು ತಾನಲ್ಲ ಅಂತೇಳಿ ನಾವು ಅಲ್ಲಿ ಹೇಳ್ತೀವಿ. ಅಂದ್ರೆ ಪರಮಾತ್ಮ ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ, ನಪುಂಸಕನೂ ಅಲ್ಲ, ಯಾವುದು ಅಂದ್ರೆ ಪರಮಾತ್ಮನಿಗೆ ಅವೆಲ್ಲವೂ ಮೀರಿ ನಿಂತಿದ್ದಾನೆ. ಫಸ್ಟ್ ಆಫ್ ಆಲ್ ಅವನಿಗೆ ಪುರುಷ ರೂಪ ಸ್ತ್ರೀ ರೂಪ ಅಂತ ಹೇಳುವುದು ಪ್ರತಿಬಿಂಬಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳುವುದೇ. ಅಂದ್ರೆ ಅವನು ಪುರುಷ ರೂಪನಾಗಿದ್ದಾನೆ, ಸ್ತ್ರೀ ರೂಪನಾಗಿದ್ದಾನೆ ಅಂದ್ರೆ ಅವರಿಗೆ ಪುರುಷ ಲಕ್ಷಣಗಳು ಸ್ತ್ರೀ ಲಕ್ಷಣಗಳು ಕೊಡ್ತಾ ಇದ್ದಾನಂತ ಹೊರತು ಪರಮಾತ್ಮ ಎರಡಕ್ಕೂ ಮೀರಿ ನಿಂತವನು. ಅವನು ಪುರುಷನೂ ಅಲ್ಲ, ಸ್ತ್ರೀಯೂ ಅಲ್ಲ, ನಪುಂಸಕನೂ ಅಲ್ಲ, ಎಲ್ಲದಕ್ಕೂ ಮೀರಿ ನಿಂತವನು. ಹೀ ಇಸ್ ಬಿಯಾಂಡ್ ಎವ್ರಿಥಿಂಗ್. ಆ ಕಾರಣದಿಂದ ಪರಮಾತ್ಮ ಪುರುಷನ ಪರಮಾತ್ಮ ಸ್ತ್ರೀಯ ಅನ್ನುವ ಪ್ರಶ್ನೆಯೇ ಬರಬೇಕಾಗಿದ್ದಿಲ್ಲ. ಪರಮಾತ್ಮ ಎಲ್ಲದಕ್ಕೂ ಮೀರಿ ನಿಂತವನು, ಅವನು ಪುರುಷರ ಒಳಗೆ ಬಿಂಬರೂಪನಾಗಿದ್ದಾನೆ ಅಂತ ಹೇಳಿದ್ರೆ ಪುರುಷರೂಪ ತಗೊಂಡಿದ್ದಾನಂತಲ್ಲ, ಅವರಿಗೆ ಪುರುಷ ಲಕ್ಷಣಗಳನ್ನು ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಈಗ ಪುರುಷನು ಸ್ತ್ರೀ ಜನ್ಮ ತೆಗೆದಿದ್ದಾನೆ, ಅಂದರೆ ದೇಹ ಸ್ತ್ರೀ ದೇಹ ಆಗಿದೆ, ಸ್ವರೂಪದಲ್ಲಿ ಪುರುಷನ ಆಗಿದ್ದಾನೆ. ಆವಾಗ ಪರಮಾತ್ಮ ಪುರುಷ ಲಕ್ಷಣಗಳು ಕೊಡ್ತಾ ಇದ್ದಾನ, ಸ್ತ್ರೀ ಲಕ್ಷಣಗಳು ಕೊಡ್ತಾ ಇದ್ದಾನ, ಹೇಗಿದ್ದಾನೆ ಅವನು, ಪುರುಷ ರೂಪನ ಸ್ತ್ರೀ ರೂಪನ ಅಂತ ಹೇಳಿದರೆ, ಪರಮಾತ್ಮ ನಾನು ಹೇಳಿದಂತೆ ಪುರುಷ ಸ್ತ್ರೀಗಳ ಒಂದು ಲಿಮಿಟೇಷನ್ಸ್ ಪರಮಾತ್ಮಗಿಲ್ಲ, ಅವೆಲ್ಲವೂ ಮೀರಿ ನಿಂತವನು ಪರಮಾತ್ಮ. ಆದರೆ ಮತ್ತೆ ಇಲ್ಲಿ ಹೇಗಿದ್ದಾನೆ ಪರಮಾತ್ಮ ಅಂತ ಹೇಳಿದರೆ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಸರ್ವಸಮರ್ಪಣ ಗದ್ಯದಲ್ಲಿಯೂ ಅದೇ ವಿಧವಾಗಿ ಪ್ರಾತಃ ಸಂಕಲ್ಪ ಗದ್ಯದ ಎರಡಲ್ಲಿ ಕೂಡ ನಮಗೆ ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಅಲ್ಲಿ ಏನಂತ ಹೇಳಿದ್ರೆ, ಒಂದು ಪುರುಷರ ಒಳಗೆ ದೇಹಾಂತರ್ಗತ ದೇಹ ನಿಯಾಮಕ, ಜೀವಾಂತರ್ಗತ ಜೀವ ನಿಯಾಮಕ ಅಂತೇಳಿ. ಅಷ್ಟೇ ಅಲ್ಲದೆ ಪುರುಷರ ಒಳಗೆ ದೇಹ ಜೀವದ ಒಳಗೆ ದೇಹ ಅಂತರ್ಗತ ದೇಹ ವ್ಯಾಪ್ತ, ಜೀವಾಂತರ್ಗತ ಜೀವ ವ್ಯಾಪ್ತ, ಚತುರೂಪಾತ್ಮಕ ಅಂತಲೂ ಹೇಳಿದ್ದಾರೆ. ಅಂದ್ರೆ ಈ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಆ ವಿಷಯವನ್ನು ಹೇಳಿದ್ರು. ಚತುರೂಪಾತ್ಮಕ ಅಂತ ಹೇಳಿದಾಗ ದೇಹಾಂತರ್ಗತ ದೇಹ ವ್ಯಾಪ್ತ, ಜೀವಾಂತರ್ಗತ ಜೀವ ವ್ಯಾಪ್ತ, ಈ ನಾಲ್ಕು ರೂಪಗಳು ನಮಗೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿದ್ದಾರೆ. ಅದೇ ವಿಧವಾಗಿ ಸರ್ವಸಮರ್ಪಣ ಗದ್ಯದಲ್ಲಿ ನಮಗೆ ದೇಹದಲ್ಲಿ ದೇಹಾಂಗುಷ್ಠ ಪರಿಮಾಣದಲ್ಲಿ ಪರಿಮಿತ, ಜೀವದ ಜೀವಾಂತರ್ಗತ ಜೀವಾಂಗುಷ್ಠ ಪರಿಮಿತ ಅಂಥೇಳಿ ಪರಮಾತ್ಮ ಹೇಗೆ ನಮ್ಮ ಒಳಗಿರ್ತಾನೆ ಅನ್ನೋದನ್ನು ಅದು ಸರ್ವಸಮರ್ಪಣ ಗದ್ಯದಲ್ಲಿ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅದನ್ನು ನಾವು ನೋಡಿದಾಗ ಇಲ್ಲಿ ಪರಮಾತ್ಮ ನಮ್ಮ ಒಳಗಿರುವಾಗ ನಮ್ಮ ದೇಹದಲ್ಲಿ ವ್ಯಾಪ್ತನಾಗಿರ್ತಾನೆ, ಅಂದರೆ ದೇಹದ ಒಳಗೆ ಒಂದು ಪರಮಾತ್ಮನ ರೂಪ ಇರುತ್ತೆ, ಜೀವದ ಒಳಗೆ ಒಂದು ಪರಮಾತ್ಮನ ರೂಪ ಇರುತ್ತೆ, ದೇಹದ ಒಳಗೆ ನಿಯಾಮಕನಾಗಿ ದೇಹ ವ್ಯಾಪ್ತನಾಗಿರ್ತಾನೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ದೇಹ ವ್ಯಾಪ್ತ ದೇಹ ಅಂತರ್ಯಾಮಿಯಾಗಿದ್ದು ದೇಹದ ಅಂಗುಷ್ಠ ಪರಿಮಾಣದಲ್ಲಿದ್ದು ಅಂತರ್ಯಾಮಿಯಾಗಿರ್ತಾನೆ, ಅಂದರೆ ನಿಯಮನ ಮಾಡ್ತಾನೆ. ಅಷ್ಟೇ ಅಲ್ಲದೆ ದೇಹವೆಲ್ಲವೂ ವ್ಯಾಪ್ತನಾಗಿ ವ್ಯಾಪಕ ರೂಪನಲ್ಲಿಯೂ ಇರ್ತಾನೆ. ಅದೇ ವಿಧವಾಗಿ ಜೀವದಲ್ಲಿ ಜೀವಾಂಗುಷ್ಠ ಪರಿಮಾಣದಲ್ಲಿ ಅಂತರ್ಯಾಮಿಯಾಗಿ ನಿಯಾಮಕನಾಗಿರ್ತಾನೆ. ಅಷ್ಟೇ ಅಲ್ಲದೆ ಆ ಜೀವ ಅಂತರ್ಗತನಾಗಿ ಜೀವ ವ್ಯಾಪ್ತನಾಗಿ ಆ ಜೀವ ಪೂರ್ತಿಯಾಗಿ ತುಂಬಿಯೂ ಪರಮಾತ್ಮ ಇರ್ತಾನೆ. ಈ ವಿಧವಾಗಿ ಅನೇಕ ಅನೇಕ ರೂಪಗಳನ್ನು ಧಾರಣೆ ಮಾಡ್ತಾನೆ ಪರಮಾತ್ಮ. ಈ ವಿಧವಾಗಿ ಇರುವಾಗ ಈ ಪುರುಷ ಜೀವ ಯಾರಿದ್ದಾನೋ ಅವನು ಸ್ತ್ರೀ ದೇಹವನ್ನು ತಗೊಂಡಾಗ ಪರಮಾತ್ಮ ಆ ಪುರುಷ ಜೀವನ ಒಳಗೆ ಅಂತರ್ಯಾಮಿಯಾಗಿದ್ದು ಪೂರ್ತಿ ಆ ಜೀವವೆಲ್ಲವೂ ವ್ಯಾಪ್ತನಾಗಿಯೂ ಇರ್ತಾನೆ. ಅಷ್ಟೇ ಅಲ್ಲದೆ ಆ ಜೀವ ಅಂಗುಷ್ಠ ಪರಿಮಾಣದಲ್ಲಿ ಇದ್ದು ನಿಯಮನವೂ ಮಾಡ್ತಾನೆ. ಅಷ್ಟೇ ಅಲ್ಲದೆ ಸ್ತ್ರೀ ದೇಹ ಅದರ ಒಳಗೆ ಪರಮಾತ್ಮ ಆ ದೇಹದಲ್ಲಿ ವ್ಯಾಪ್ತನಾಗಿ ಆ ಪುರುಷ ಜೀವನಿಗೆ ಆ ಪುರುಷ ಸ್ವಭಾವದಲ್ಲಿ ಇರುವಂತಹ ಪುರುಷ ಲಕ್ಷಣವನ್ನು ಕಾಪಾಡ್ತಾನೆ. ಆ ಸ್ತ್ರೀ ದೇಹ ಕೊಟ್ಟಾಗ ಆ ಸ್ತ್ರೀ ಲಕ್ಷಣಗಳನ್ನು ಆ ಪುರುಷ ಜೀವನಿಗೆ ಆ ಸ್ತ್ರೀ ದೇಹದಲ್ಲಿ ಸ್ತ್ರೀ ಲಕ್ಷಣಗಳನ್ನು ತಾನು ಕೊಡ್ತಾನೆ. ಕೊಟ್ಟು ಆ ದೇಹದ ಅಂತರ್ಗತನಾಗಿ ದೇಹ ಅಂಗುಷ್ಠ ಪರಿಮಾಣದಲ್ಲಿದ್ದು ತಾನು ನಿಯಮನ ಮಾಡಿ ದೇಹ ವ್ಯಾಪಕ ರೂಪನಾಗಿ ಆ ದೇಹ ಎಷ್ಟಿದೋ ಪರಿಮಾಣ ಆ ದೇಹದಷ್ಟು ಪರಿಮಾಣವನ್ನು ತಗೊಂಡು ಒಂದು ರೂಪದಲ್ಲಿ ಇರ್ತಾನೆ ಪರಮಾತ್ಮ. ಈ ವಿಧವಾಗಿ ಪರಮಾತ್ಮ ಅನೇಕ ರೂಪ ಧಾರಣೆಗಳನ್ನು ಮಾಡಿರ್ತಾನೆ. ಅವನಿಗೆ ಸ್ತ್ರೀತ್ವವೋ ಪುರುಷತ್ವವೋ ಅವನಿಗೆ ಇಲ್ಲ. ಯಾಕಂದ್ರೆ ಅವನು ಗಂಡಸು ಹೆಂಗಸು ಆಗಬೇಕಂದ್ರೆ ಆ ಲಕ್ಷಣಗಳು ಕೊಟ್ಟವರು ಇನ್ನೊಬ್ಬರಿರಬೇಕು, ಇಲ್ಲ ತನಗೆ ಅವನು ಪರಮಾತ್ಮ ಅಪ್ರಾಕೃತ ಮೊದಲು ಒಂದು. ಆದರೆ ಜೀವನು ಅಪ್ರಾಕೃತವೇ, ಆದರೆ ಜೀವನಿಗೆ ಆ ಸ್ವಭಾವದಲ್ಲಿ ಪುರುಷ ಸ್ತ್ರೀ ಲಕ್ಷಣಗಳಿದೆ. ಪರಮಾತ್ಮ ಅಪ್ರಾಕೃತನಾಗಿದ್ದಾನೆ, ಅವನಿಗೆ ಸ್ತ್ರೀ ಪುರುಷ ಲಕ್ಷಣಗಳು ಅನ್ನುವ ಒಂದು ಲಿಮಿಟೇಷನ್ಸ್ ಇಲ್ಲ, ಅವೆಲ್ಲವೂ ಮೀರಿ ನಿಂತಿದ್ದಾನೆ. ಅದಕ್ಕೆ ಅವನು ಎಲ್ಲರಿಗೂ ಸ್ತ್ರೀ ಲಕ್ಷಣ, ಅವನೇ ಪುರುಷನಾಗಿಬಿಟ್ರೆ ಮತ್ತು ಸ್ತ್ರೀ ಲಕ್ಷಣ ಕೊಡುವುದು ಎಂಬೋ ಒಂದು ಪ್ರಸಂಗ ಬರುವುದಿಲ್ಲ. ಅದಕ್ಕೆ ಅವನು ಪುರುಷನೂ ಅಲ್ಲ ಸ್ತ್ರೀಯೂ ಅಲ್ಲ, ಎರಡಕ್ಕೂ ಮೀರಿ ನಿಂತವನು ಪರಮಾತ್ಮ ಅನ್ನೋದು ನಾವು ದೃಷ್ಟಿಯಲ್ಲಿಟ್ಕೋಬೇಕು. ಇದನ್ನು ಇಟ್ಕೊಂಡಾಗ ನಮಗೆ ಈ ಸಂಶಯಗಳು ಪರಿಹಾರವಾಗುತ್ತೆ. ಅದಾದ ಮೇಲೆ ನಾವು ಲಾಸ್ಟ್ನಲ್ಲಿ ನೋಡಿದ ಎರಡು ಪದ್ಯಗಳನ್ನು ಜಸ್ಟ್ ಬ್ರೀಫ್ ಆಗಿ ನೋಡಿಬಿಟ್ಟು, ಕೋಲು ಕುದುರೆಯ ಮಾಡಿ ಆಡುವ ಬಾಲಕರ ತೆರನಂತೆ ಲಕ್ಷ್ಮಿ ಲೋಲ ಸ್ವಾತಂತ್ರ್ಯ ಗುಣವ ಬ್ರಹ್ಮಾದ್ಯರೊಳಗಿಟ್ಟ ಅದರ ಒಳಗೆ ಇಟ್ಟು ಲೀಲೆಗೈವನು ತನ್ನವರಿಗೆ ಅನುಕೂಲನಾಗಿದ್ದು ಎಲ್ಲ ಕಾಲದಿ ಕುಲ್ಲರಿಗೆ ಪ್ರತಿಕೂಲನಾಗಿಹ ಪ್ರಕಟನಾಗದಲೆ ಅಂತೇಳಿ ಅದು ಆರನೇ ಪದ್ಯ. ಅದರಲ್ಲಿ ನಮಗೆ ಕೋಲು ಕುದುರೆ ಅಂತ ಹೇಳುವುದರ ಮೂಲಕವಾಗಿ ಒಂದು ನಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ ಅನ್ನುವ ಅಂಶವನ್ನು ಅಲ್ಲಿ ಹೇಳಿದ್ದಾರೆ. ಅವನು ತನ್ನನ್ನು ಯಾರಾದರೆ ತನ್ನ ಸ್ವತಂತ್ರ ಗುಣವನ್ನು ತಿಳಿದು ಇದ್ದವರಿಗೆ ಅವರಿಗೆ ಲೀಲಗೈವನು ತನ್ನವರಿಗೆ ಅನುಕೂಲನಾಗಿದ್ದು ಎಲ್ಲ ಕಾಲದಲ್ಲಿ ಅವನು ತನ್ನ ಭಕ್ತರಿಗೆ ಅನುಕೂಲನಾಗಿರ್ತಾನೆ, ಅಂದ್ರೆ ಅವರಿಗೆ ಮೋಕ್ಷ ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಕುಲ್ಲರಿಗೆ ಅಂದ್ರೆ ಪರಮಾತ್ಮನ ದ್ವೇಷ ಮಾಡುವವರಿಗೆ ಪ್ರತಿಕೂಲನಾಗಿರ್ತಾನೆ ಅಂತ ಹೇಳಿದ್ರೆ ಅವರಿಗೆ ಅನ್ನತಮಸ್ಸಿಗೆ ಕರ್ಕೊಂಡು ಹೋಗ್ತಾನೆ. ಪ್ರಕಟನಾಗದಲೇ ಅಂದ್ರೆ ಯಾರಿಗೂ ಅವನು ಗೋಚರನಾಗುವುದಿಲ್ಲ, ಅಂದ್ರೆ ಸ್ಥೂಲ ದೃಷ್ಟಿ ಗೋಚರನಲ್ಲ ಪರಮಾತ್ಮ. ಅಪರೋಕ್ಷ ಜ್ಞಾನ ಬಂದಾಗ ಕೇವಲ ಅಪರೋಕ್ಷ ದೃಷ್ಟಿಗೆ, ಜ್ಞಾನ ದೃಷ್ಟಿಗೆ, ಪರೋಕ್ಷ ಜ್ಞಾನ ದೃಷ್ಟಿಗೆ ಮಾತ್ರವೇ ಗೋಚರನಾಗಿರ್ತಾನೆ ಪರಮಾತ್ಮ ಅನ್ನುವ ಅಂಶ ಅಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ಏಳನೇ ಪದ್ಯದಲ್ಲಿ ಸೌಪರ್ಣಿ ವರವಹನ ನಾನಾ ರೂಪನಾಮದಿ ಕರೆಸುತ್ತವರ ಸಮೀಪದಲ್ಲಿದ್ದು ಅಖಿಲ ವ್ಯಾಪಾರಗಳ ಮಾಡುವನು ಪಾಪ ಪುಣ್ಯಗಳೆರಡು ಅವರ ಸ್ವರೂಪಗಳನ್ನು ಅನುಸರಿಸಿ ಉಣಿಪ ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನಘನ ಅಂತ ಹೇಳಿದ್ದು ಏಳನೇ ಪದ್ಯ. ಅಲ್ಲಿ ಸೌಪರ್ಣಿ ಅಂತ ಹೇಳಿದರೆ ಗರುಡನ ಪತ್ನಿಗೆ ಸೌಪರ್ಣಿ ಅಂತ ಹೇಳ್ತಾರೆ ಹೆಸರು. ಸೌಪರ್ಣಿ ವರ ಅಂದರೆ ಸೌಪರ್ಣಿಯ ಪತಿಯಾದಂತಹ ಗರುಡ, ವಾಹನ ಅಂದ್ರೆ ವಾಹನವಾಗಿ ಉಳ್ಳವನು ಗರುಡ ವಾಹನ ಅಂತ ಹೇಳಿ ಆ ವಿಧವಾದ ಗರುಡ ವಾಹನಾದ ಪರಮಾತ್ಮ ನಾನಾ ರೂಪ ನಾಮದಿ ಅನೇಕ ರೂಪಗಳು ಅನೇಕ ಹೆಸರುಗಳನ್ನು ಪಡೆದವನಾಗ ಅಂದ್ರೆ ಇದ್ದವನಾಗಿ ಕರೆಸುತ್ತ ಆ ಹೆಸರುಗಳಿಂದ ಕರೆಯಲ್ಪಡುತ್ತಾ ಅವರ ಸಮೀಪದಲ್ಲಿದ್ದು ಅಂದ್ರೆ ಯಾರು ಅವರು ಅಂತ ಹೇಳಿದ್ರೆ ಸಮಸ್ತ ಜೀವರಾಶಿಗಳು ಎಲ್ಲ ಜೀವರಾಶಿಗಳ ಒಳಗೆ ಕೂಡ ತಾನು ಸಮೀಪದಲ್ಲಿದ್ದು ಅತ್ಯಂತ ಸಮೀಪ ಅವರ ಸ್ವರೂಪದ ಒಳಗೇ ಇದ್ದಾನೆ ಪರಮಾತ್ಮ. ಅವರು ಹೃದಯದ ಒಳಗೆ ಇದ್ದಾನೆ, ಎಲ್ಲದರೊಳಗೂ ಇದ್ದ ತಾನು ಒಳಗಿದ್ದು ಅವರ ನೇಮನ ಮಾಡ್ತಾ ಇದ್ದಾನೆ. ಅದಕ್ಕೆ ಸಮೀಪದಲ್ಲಿ ಅತ್ಯಂತ ಸಮೀಪದಲ್ಲಿ ಇರುವನು ಪರಮಾತ್ಮನೇ ಆಗಿದ್ದಾನೆ. ಅಖಿಲ ವ್ಯಾಪಾರಗಳ ಮಾಡುವನು, ಎಲ್ಲ ವ್ಯಾಪಾರಗಳು ತಾನೇ ಮಾಡ್ತಾನೆ ಅಂದ್ರೆ ಇದು ಹೇಳುವುದು ಅಖಿಲ ವ್ಯಾಪಾರಗಳ ಮಾಡುವನು ಅಂತ ಹೇಳುವುದರ ಮೂಲಕವಾಗಿ ಸರ್ವ ಸ್ವಾತಂತ್ರ್ಯವು ಪರಮಾತ್ಮನಿದೇ ಆಗಿದೆ, ನಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಪೂರ್ಣ ಅಸ್ವಾತಂತ್ರ್ಯ ನಾವು, ಪೂರ್ಣ ಸ್ವತಂತ್ರನು ಪರಮಾತ್ಮ ಅನ್ನುವುದು ಇಲ್ಲಿ ಸುಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಖಿಲ ವ್ಯಾಪಾರಗಳ ಮಾಡುವನು ಅಂದರೆ ನಮಗೆ ಮುಖ್ಯವಾಗಿ ಬರುವ ಪ್ರಶ್ನೆ, ಯಾವಾಗಲೂ ಬರುವಂತಹ ಕಾಡುವ ಪ್ರಶ್ನೆ ಅಂತ ಹೇಳಿದೆ, ಅವನೇ ಅಖಿಲ ವ್ಯಾಪಾರಗಳು ಮಾಡಿದೆ, ನಮಗೆ ಯಾಕೆ ಫಲ ಬರ್ತಾ ಇದೆ ಅಂತ ಹೇಳಿದೆ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತ ಹೇಳಿದ್ರೆ, ಯಾರಾದರೆ ಈಗ ತಂದೆ ಮಗನಿಗೆ ಆ ಅಕ್ಷರಗಳನ್ನು ಬರೆಸುವಾಗ ಸ್ವತಂತ್ರನಾಗಿ ತಾನಿದ್ದಾನೆ, ಮಗನಿಗೆ ಅಕ್ಷರಗಳು ಬರೆಸ್ತಾನೆ, ಬರೆಸಿದಾಗ ಆ ಅಕ್ಷರ ಜ್ಞಾನ ಯಾರಿಗೆ ಬರುತ್ತೆ, ಮಗನಿಗೆ. ಯಾರಿಗೆ ಸ್ವಾತಂತ್ರ್ಯವಿಲ್ಲವೋ ಅವರಿಗೆ ಆ ಫಲ ಬರುತ್ತೆ. ಅಂದರೆ ಫಲ ಬರುವುದು ಅಸ್ವಾತಂತ್ರ್ಯವಿರುವ ಕಾರಣದಿಂದಲೇ ಫಲ ಬರುತ್ತೆ. ಸ್ವತಂತ್ರವಾಗಿದ್ದವರಿಗೆ ಫಲದ ಅವಸರವೂ ಇಲ್ಲ, ಅದು ಅವರಿಗೆ ಹತ್ತುವುದೂ ಇಲ್ಲ. ಆ ಕಾರಣ ಸ್ವತಂತ್ರನಾಗಿದ್ದಾನೆ ಪರಮಾತ್ಮ, ಅದಕ್ಕೆ ಅವನಿಗೆ ಯಾವ ಫಲವೂ ಬರುವುದಿಲ್ಲ. ನಾವು ಅಸ್ವತಂತ್ರರಾಗಿದ್ದೀವಿ, ಆ ಕಾರಣದಿಂದಲೇ ಎಲ್ಲ ಫಲಗಳು ನಮಗೆ ಬರುತ್ತೆ ಅಂತೇಳಿ, ಆ ಪಾಪ ಪುಣ್ಯಗಳೆರಡು ಅವರ ಸ್ವರೂಪಗಳನ್ನು ಅನುಸರಿಸಿ ಉಣಿಪ ಪರೋಪಕಾರಿ ಪರೇಶ ಪೂರ್ಣಾನಂದ ಜ್ಞಾನಘನ ಅಂತೇಳಿ, ಪರಮಾತ್ಮ ಎಲ್ಲರನ್ನೂ ಅವರವರ ಸ್ವರೂಪಗಳಿಗೆ ಅನುಸಾರವಾಗಿ ಕಾರ್ಯಗಳನ್ನು ಮಾಡಿಸಿ ಅದಕ್ಕೆ ತಕ್ಕಂತೆ ಫಲಗಳನ್ನು ಉಣಿಸ್ತಾನೆ. ಪರೋಪಕಾರಿ ಪರಮಾತ್ಮ ಯಾಕೆ ಪರೋಪಕಾರಿ, ತನಗೆ ಯಾವ ಪ್ರಯೋಜನವೂ ಇಲ್ಲದೇ ಇದ್ದರೂ ಕೂಡ ಈ ಜಗತ್ತಿನ ಸೃಷ್ಟಿ ಮಾಡಿ ಅದರ ಒಳಗೆ ಜೀವರಾಶಿಗಳನ್ನು ಇಟ್ಟು ಅವರಿಗೆ ಬೇಕಾದ ಸಾಧನೆಯನ್ನು ಮಾಡಿಸಿ ಅವರಿಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾನೆ. ಅದರಿಂದ ಪರಮಾತ್ಮನಿಗೆ ಯಾವ ಲಾಭವೂ ಇಲ್ಲ, ಅದಕ್ಕೆ ಅವನು ಪರೋಪಕಾರಿ ಅಂದರೆ ಎಲ್ಲ ಜೀವರಾಶಿಗಳನ್ನು ತಾನು ರಕ್ಷಣೆ ಮಾಡುವುದು, ತನಗೆ ಯಾವ ಪ್ರಯೋಜನವಿಲ್ಲದರೂ ರಕ್ಷಣೆ ಇಲ್ಲದೇ ಇದ್ದರೂ ಕೂಡ ರಕ್ಷಣೆ ಮಾಡ್ತಾನೆ. ಆದ ಕಾರಣದಿಂದ ಅವನು ಕೇವಲ ಪರೋಪಕಾರಿ. ಪರೇಶ ಪರ, ಯಾರು ಪರರಾಗಿದ್ದಾರೋ, ಶ್ರೇಷ್ಠರಾಗಿದ್ದಾರೋ, ಶ್ರೇಷ್ಠರಾಗಿರುವಂತಹ ದೇವತೆಗಳು ಲಕ್ಷ್ಮಿ, ಬ್ರಹ್ಮ, ವಾಯು, ರುದ್ರಾದಿಗಳು, ದೇವತೆಗಳು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಈಶನಾಗಿದ್ದಾನೆ, ಪರರಿಗೂ ಈಶನಾಗಿದ್ದಾನೆ. ಪರಾನಾಮಪಿ ಈಶಃ ಪರೇಶಃ ಅಂತೇಳಿ ಅಂತಹ ಪರೇಶನಾದ ಪರಮಾತ್ಮ ಪೂರ್ಣಾನಂದ, ಅವನು ಸಂಪೂರ್ಣವಾದ ಆನಂದ, ಆನಂದ ಚಿನ್ಮಯ, ಅವನು ಆನಂದ, ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್, ಪೂರ್ಣಾನಂದನಾಗಿದ್ದಾನೆ, ಜ್ಞಾನಘನನಾಗಿದ್ದಾನೆ. ಪರ್ಸಾನಿಫಿಕೇಶನ್ ಆಫ್ ನಾಲೆಡ್ಜ್, ಪರ್ಸಾನಿಫಿಕೇಶನ್ ಆಫ್ ಬ್ಲಿಸ್ ಅಂಡ್ ಪರ್ಸಾನಿಫಿಕೇಶನ್ ಆಫ್ ನಾಲೆಡ್ಜ್ ಅಂತ ನಾವು ಯಾವುದು ಕರಿತೀವೋ ಅದಕ್ಕೆ ಪೂರ್ಣಾನಂದ, ಜ್ಞಾನಘನ ಅನ್ನೋದು ಆ ಪರಮಾತ್ಮನ ಆ ಲಕ್ಷಣಗಳನ್ನು ಹೇಳುವಂತಹ ಹೆಸರುಗಳಾಗಿವೆ. ಇಂತಹ ಪರಮಾತ್ಮ ಸರ್ವಸ್ವತಂತ್ರನಾಗಿದ್ದಾನೆ, ನಾವೆಲ್ಲರೂ ಅಸ್ವತಂತ್ರ ಅನ್ನೋದು ಅಲ್ಲಿ ಏಳನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ನಮಗೆ ಎಂಟನೇ ಪದ್ಯದಲ್ಲಿ ಹೇಳ್ತಾರೆ, ಇಲ್ಲಿ ಎರಡು ವಿಧವಾದ ಜೀವರಾಶಿಗಳು, ಮೋಕ್ಷ ಯೋಗ್ಯರು, ಮೋಕ್ಷ ಅಯೋಗ್ಯರು, ಅವರವರು ಹೇಗೆ ಹೇಗೆ ಪ್ರವರ್ತನೆ ಮಾಡ್ತಾರೆ, ಅವರಿಗೆ ಏನೇನು ಫಲ ಸಿಗತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಹರ ನಿದ್ರಾ ಮೈಥುನಗಳು ಅಹರಹರ ಬಯಸಿ ಬಳಲುವವ ಲಕ್ಷ್ಮೀಮಹಿತನ ಮಹಾಮಹಿಮೆಗಳ ನೆಂತರಿವ ನಿತ್ಯದಲ್ಲಿ ಅಹಿಕ ಸೌಖ್ಯವ ಮರೆದು ಮನದಲ್ಲಿ ಗ್ರಹಿಸಿ ಶಾಸ್ತ್ರಾರ್ಥಗಳ ಪರಮೋತ್ಸಾಹದಿ ಕೊಂಡಾಡುತ್ತಲಿ ಮೈಮರೆದವರಿಗಲ್ಲದಲೇ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಹರ, ಅಹರ ಅಂದ್ರೆ ಆಹಾರ, ಅದು ಆಹಾರ ಶಬ್ದಕ್ಕೆ ಇನ್ನೊಂದು ವೇರಿಯೇಷನ್ ಆಫ್ ದ ವರ್ಡ್, ವೇರಿಯೇಷನ್ ಫಾರ್ಮ್. ಅಹರ ಅಂದರೂ ಆಹಾರ ಅಂದ್ರೆ ಒಂದೇ, ಫುಡ್ ಅಂದ್ರೆ ಆಹಾರ ಎಲ್ಲರಿಗೂ ಬೇಕಾಗಿದೆ. ಆದರೆ ಆಹಾರವೇ ಅಂದ್ರೆ ಲಿವ್ ಟು ಈಟ್ ಆರ್ ಈಟ್ ಟು ಲಿವ್ ಅನ್ನುವ ಬರುವಾಗ ವಿ ಜಸ್ಟ್ ಹ್ಯಾವ್ ಟು ಈಟ್ ಟು ಲಿವ್ ಬಟ್ ವಿ ಶುಡ್ ನಾಟ್ ಲಿವ್ ಟು ಈಟ್ ಅಂತೇಳಿ. ನಾವು ಜೀವನ ಮಾಡುವುದು ಯಾಕೆಂದ್ರೆ ತಿನ್ನುವುದಕ್ಕೆ ಅಂತ ಇರಕೂಡುದು. ನಾವು ತಿನ್ನುವುದು ಯಾಕೆಂದ್ರೆ ಜೀವನ ಮಾಡುವುದಕ್ಕೆ. ಆ ಕಾರಣದಿಂದ ಇಲ್ಲಿ ಆಹಾರ ಆಹಾರ ಅಂದ್ರೆ ಆಹಾರ ಆಹಾರವನ್ನು ಎಷ್ಟು ಬೇಕು ಅಷ್ಟೇ ತಿನ್ನಬೇಕು ಅನ್ನುವ ಇಚ್ಛೆ ಇರುವವರು ಅಲ್ಲಿ ಉತ್ತಮರು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಆಹಾರ ಆಹಾರ ಅಂದ್ರೆ ಆಹಾರವೇ ಮುಖ್ಯೋದ್ದೇಶವಾಗಿರುತ್ತೆ. ಅಂದ್ರೆ ಯಾವಾಗಲೂ ತಿಂಡಿಯ ಚಿಂತೆಯೇ ಇರುವಂತಹ ಅವರು ಅವರು ಆಹಾರ ಆಹಾರದಲ್ಲಿಯೇ ಮೈಮರೆತಿರ್ತಾರೆ. ನಿದ್ರಾ ನಿದ್ರೆಯಲ್ಲೇ ಮೈಮರೆತಿರ್ತಾರೆ. ನಿದ್ರೆ ಬೇಕೂ ಬೇಕು, ಎಷ್ಟು ನಿದ್ದೆ ಬೇಕು ಅಷ್ಟೇ ನಿದ್ದೆ ಮಾಡಬೇಕು, ಸುಮ್ಮನೆ ಯಾವಾಗಲೂ ನಿದ್ದೆ ಮಾಡಬೇಕನ್ನುವ ಇಚ್ಛೆ ತಾಮಸಿಕ ಲಕ್ಷಣ. ಇಂತಹ ಇರೋರು ನಿದ್ರಾ ಮೈಥುನಗಳು. ಮೈಥುನಗಳಂದ್ರೆ ಸಂಭೋಗ ಸುಖಗಳು. ಈ ಸಂಭೋಗ ಸುಖದಲ್ಲಿ ಅಂದ್ರೆ ಪರಸ್ತ್ರೀಗಳು ಪರಪುರುಷಗಳ ಹಿಂದೆ ಓಡುತ್ತಾ ಎಲ್ಲಾ ಯಾವಾಗಲೂ ಒಂದು ಕೆಟ್ಟ ಸಂಭೋಗ ಸುಖಗಳ ಇಚ್ಛೆಯಿಂದಲೇ ಮೈಮರೆತು ಎಲ್ಲವನ್ನು ಮರೆತು ಪರಮಾತ್ಮನ ಮರೆತು ಕೇವಲ ಸುಖಗಳಲ್ಲಿಯೇ ಇರಬೇಕನ್ನುವ ಇಚ್ಛೆ ಉಳ್ಳವಂತ ಅವರು ದುಷ್ಟ ಸಂಪರ್ಕ ಇರುವವರು ಅವರು. ಅದಕ್ಕೆ ಹೇಳ್ತಾ ಇದ್ರೆ ಹೇಗೆ ಅಂತ ಹೇಳಿದ್ರೆ ಈ ಅಹರ ನಿದ್ರಾ ಮೈಥುನಗಳು ಅಹರಹರ ಅಂದ್ರೆ ಸರ್ವಕಾಲದಲ್ಲಿಯೂ ಕೂಡ ಯಾವಾಗಲೂ ಅದರನ್ನೇ ಬಯಸಿ ಅದರನ್ನೇ ಇಚ್ಛೆ ಪಡುತ್ತಾ ಬಳಲುವರು, ಸಂಸಾರದಲ್ಲಿ ಒದ್ದಾಡ್ತಾ ಇರುವವರು ಯಾರಿದ್ದಾರೋ ಅಂತಹ ಅವರು ಲಕ್ಷ್ಮೀ ಮಹಿತನ. ಆ ಲಕ್ಷ್ಮೀ ಮಹಿತನ ಲಕ್ಷ್ಮೀ ಲಕ್ಷ್ಮೀಕಂತಲೂ ಶ್ರೇಷ್ಠನಾದವನು, ಲಕ್ಷ್ಮೀಪತಿಯಾದವನು. ಲಕ್ಷ್ಮಿಯಿಂದ ಅವನ ಮಹಿಮೆ ಯಾವಾಗಲೂ ಕೊಂಡಾಡಲ್ಪಡುತ್ತಾ ಇರುತ್ತೆ. ಲಕ್ಷ್ಮೀ ಮಹಿತನ ಲಕ್ಷ್ಮೀಕಿಂತ ಮಹಿತ ಮಹೋತ್ತರವಾದವನು, ಬಹಳ ಉತ್ಕೃಷ್ಟನಾದವನು, ಸರ್ವೋತ್ತಮನಾದಂತಹ ಪರಮಾತ್ಮ ಅಕ್ಷರಾದ ಪಿಚೋತ್ತಮ ಅಂತ ಹೇಳಿದಂತೆ ಅಕ್ಷರಾದ ಲಕ್ಷ್ಮೀಕಂತಲೂ ಉತ್ತಮನಾದಂತಹ ಲಕ್ಷ್ಮೀ ಮಹಿತನ ಆ ಪರಮಾತ್ಮನ ಮಹಾಮಹಿಮೆಗಳನ್ನು ದೊಡ್ಡ ಮಹಿಮೆಗಳನ್ನು ಅವನ ಮಹಾಮಹಿಮೆಗಳನ್ನು ಎಂತರಿವ ಇಲ್ಲಿ ಪ್ರಶ್ನೆ. ಅಂತಹ ಪರಮಾತ್ಮನ ಮಹಿಮೆಗಳನ್ನು ಈ ವಿಧವಾಗಿ ಯಾವಾಗಲೂ ತುಚ್ಛ ಸುಖಗಳಲ್ಲಿಯೇ ಲೋಲಾಡ್ತಾ ಇರುವವನು ಅವನು ಎಂತರಿವ, ಎಷ್ಟರಕ್ಕೆ ಎಷ್ಟು ಮಾತ್ರ ಅರಿಲಕ್ಕೆ ಸಾಧ್ಯವಾಗುತ್ತೆ. ಹಿ ವಿಲ್ ನಾಟ್ ನೋ ಎನಿಥಿಂಗ್ ಅಬೌಟ್ ಪರಮಾತ್ಮ. ಪರಮಾತ್ಮನನ್ನು ಎಂತರಿವ, ಹೌ ಕ್ಯಾನ್ ಹಿ ನೋ ಎನಿಥಿಂಗ್ ಅಬೌಟ್ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಯಾರು ಪರಮಾತ್ಮನ ತಿಳಿತಾರೆ ಅಂತ ಹೇಳಿದರೆ ಅದಕ್ಕೆ ಕೌಂಟರ್ ಆಗಿ ನಿತ್ಯದಲ್ಲಿ ಯಾವಾಗಲೂ ಕೂಡ ಅಹಿಕ ಸೌಖ್ಯವ ಮರೆದು, ಅಹಿಕ ಸೌಖ್ಯವ ಲೋಕದ ಈ ಸೌಖ್ಯವನ್ನು ಅಂದ್ರೆ ಇದು ಪೂರ್ತಿ ಬಿಟ್ಟು ಬಿಟ್ಟು ಸನ್ಯಾಸಿಗಳಾಗಬೇಕೆಲ್ಲರೂ ಅಂತ ಅರ್ಥಲ್ಲ. ಅಂದ್ರೆ ಡಿಟ್ಯಾಚ್ಮೆಂಟ್ ಅಂತ ಹೇಳಿದಂತೆ ನಾವು ಪರಮಾತ್ಮನನ್ನು ಕೊಂಡಾಡ್ತಾ ಇರಬೇಕು, ಪರಮಾತ್ಮನ ಮೇಲೆಯೂ ದೃಷ್ಟಿರಬೇಕು. ಸೊ ಅಹಿಕ ಸೌಖ್ಯವ ಮರೆದು ಮನದಲ್ಲಿ ಗ್ರಹಿಸಿ ನಾವು ಮನಸ್ಸಿನಲ್ಲಿ ಪರಮಾತ್ಮನ ಆ ಯಾವಾಗಲೂ ಸ್ಮರಣೆ ಮಾಡ್ತಾ ಇರಬೇಕು. ಗ್ರಹಿಸಿ ಶಾಸ್ತ್ರಾರ್ಥಗಳ ಇಲ್ಲಿ ಮನದಲ್ಲಿ ಗ್ರಹಿಸಿ ಪರಮಾತ್ಮನನ್ನು ಮನದಲ್ಲಿ ಗ್ರಹಿಸಬೇಕು. ಇಲ್ಲ ಗ್ರಹಿಸಿ ಶಾಸ್ತ್ರ ಗ್ರಹಿಸಿ ಅನ್ನುವುದು ಮನದಲ್ಲಿ ಗ್ರಹಿಸಿ ಅನ್ನುವುದು ಒಂದು, ಇಲ್ಲ ಗ್ರಹಿಸಿ ಶಾಸ್ತ್ರಾರ್ಥಗಳ ಅಂದ್ರೆ ಶಾಸ್ತ್ರದ ಅರ್ಥಗಳನ್ನು ಗ್ರಹಣ ಮಾಡಿ ಜೀರ್ಣ ಮಾಡಿಕೊಂಡು ಅದನ್ನು ಮತ್ತು ಮತ್ತು ನಾವು ಪುನಃ ಪುನಃ ಪರಾಮರ್ಶೆ ಮಾಡಿ ಅದನ್ನು ವಿಸ್ತಾರವಾಗಿ ಅರ್ಥ ಮಾಡಿಕೊಂಡು ಈ ವಿಧವಾಗಿ ಮನಸ್ಸಿನಲ್ಲಿ ಶಾಸ್ತ್ರಾರ್ಥಗಳನ್ನು ಗ್ರಹಣ ಮಾಡಿ ಗ್ರಹಿಸಿ ಪರಮೋತ್ಸಾಹದಿ ಪರಮ ಉತ್ಸಾಹದಿಂದ ಪರಮಾತ್ಮನ ಸೇವೆ ಮಾಡಬೇಕನ್ನುವ ಉತ್ಸಾಹ ಯಾವಾಗಲೂ ಜಾಸ್ತಿ ಆಗ್ತಾ ಇರಬೇಕು. ಪರಮೋತ್ಸಾಹದಿಂದ ಕೊಂಡಾಡದಲ್ಲಿ ಪರಮಾತ್ಮನನ್ನು ನಾವು ಹೊಗಳ್ತಾ ಕೊಂಡಾಡ್ತಾ ಕೀರ್ತನೆ ಮಾಡುತ್ತಾ ಅವನ ಗುಣಗಾನವನ್ನು ಮಾಡುತ್ತಾ ಮೈಮರೆದವರಿಗಲ್ಲದಲೇ ಮೈಮರೆತಿರಬೇಕು. ಅಂತ ಅವರಿಗೆ ಪರಮಾತ್ಮ ಸಿಗುತ್ತಾನೆ, ಅವರಿಗೆ ಅರಿಯುವುದು ಪರಮಾತ್ಮನನ್ನು ತಿಳಿಯುವುದು ಅವರವರ ಯೋಗ್ಯತಾನುಸಾರವಾಗಿ ತಿಳಿದು ಮೋಕ್ಷಕ್ಕೆ ಹೋಗುವುದು ಸಾಧ್ಯವಾಗತ್ತೆ ಮೈಮರೆದವರಿಗೆ ಅಲ್ಲದಲೇ. ಅಂತಹ ಮೈಮರೆತು ಪರಮಾತ್ಮನನ್ನೇ ಧ್ಯಾನ ಮಾಡುವವರಿಗೆ ಅಲ್ಲದಲೇ ಅವರನ್ನು ಬಿಟ್ಟು ಇಂತಹ ಮುಂಚೆ ಹೇಳಿದಂತಹ ಅವರಿಗೆ ಎಂತರಿವ ಅಂತೇಳಿ ಇದು ಒಟ್ಟಿಗೆ ತೊಕೋಬೇಕು. ಮಹಿಮೆಗಳನ್ನು ಎಂತರಿವ, ಏನು ತಿಳ್ಕೊಳ್ತಾರೆ ಅವರು, ತಿಳ್ಕೊಳ್ಳಕ್ಕಾಗೋದಿಲ್ಲ. ಮತ್ತೆ ಯಾರು ತಿಳ್ಕೊಳ್ತಾರೆ, ಈ ವಿಧವಾಗಿ ಪರಮಾತ್ಮನ ಗುಣಗಾನ ಮಾಡ್ತಾ ಮೈಮರೆದವರಿಗೆ ಅಲ್ಲದಲೇ ಅವರನ್ನು ಬಿಟ್ಟು ಇವರಿಗೆ ತುಚ್ಛರಿಗೆ ಹೇಗೆ ಪರಮಾತ್ಮ ಸಿಗುತ್ತಾನೆ, ಸಿಗುವುದಿಲ್ಲ. ಇಂತಹ ಜ್ಞಾನಿಗಳಿಗೆ ಮಾತ್ರವೇ ಪರಮಾತ್ಮ ಸಿಗುತ್ತಾನೆ. ಅಂದ್ರೆ ಯಾರ್ಯಾದರೆ ಪರಮಾತ್ಮನನ್ನು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಇಚ್ಛೆ ಪಡ್ತಾರೋ, ಪ್ರಯತ್ನ ಅವನನ್ನೇ ಯಾವಾಗಲೂ ಮೈಮರೆತು ಕೀರ್ತನೆ ಮಾಡ್ತಾರೋ ಅಂತವರಿಗೆ ಪರಮಾತ್ಮ ಸಿಗುತ್ತಾನೆ, ಎಲ್ಲರಿಗೂ ತುಚ್ಛರಿಗೆ ಸಿಗುವುದಿಲ್ಲ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಸರಸ್ವಾತ ಸಂಧಿಗೆ ಏನು ಸಂಬಂಧ ಅಂತ ಹೇಳಿದರೆ, ಈ ಪರಮಾತ್ಮ ಈ ವಿಧವಾಗಿ ಅವರವರ ಯೋಗ್ಯತಾನುಸಾರ ಮಾಡ್ತಾನೆ ಅಂತ ಮುಂತೆ ಹೇಳಿದ ಪದ್ಯಗಳ ನಾವಿಲ್ಲಿ ಅನ್ವಯ ಮಾಡಿದರೆ ಆ ವಿಧವಾಗಿ ಯೋಗ್ಯರಾದವರಿಗೆ ತಾನು ಏನು ಮಾಡ್ತಾನೆ, ಅವರಿಗೆ ಮೈಮರೆಯುವಂತೆ ಮಾಡಿ ಅವರಿಗಂತಹ ಸಾಧನಾವಕಾಶವನ್ನು ಕೊಟ್ಟು ಸಾಧನ ಪ್ರಯತ್ನವನ್ನು ಅವರಿಂದ ಮಾಡಿಸಿ ಅವರಿಗೆ ತಾನು ಸಿಗುತ್ತಾನೆ. ಅದು ಎಲ್ಲವೂ ಕೂಡ ಫಲಗಳನ್ನು ಕೊಡುವುದು, ಅವರಿಂದ ಕಾರ್ಯಗಳನ್ನು ಮಾಡಿಸುವುದು ತಾನೇ ಆಗಿದ್ದಾನೆ. ಅದೇ ವಿಧವಾಗಿ ಕೆಟ್ಟವರಿಂದ ಆ ಕೆಟ್ಟ ಕಾರ್ಯಗಳನ್ನು ಮಾಡಿಸಿ ಅವರಿಗೆ ಕೆಟ್ಟ ಫಲಗಳನ್ನು ಕೊಡುವುದು ತಾನೇ ಆಗಿದ್ದಾನೆ. ಸರ್ವಸ್ವತಂತ್ರನಾಗಿ ತಾನೇ ಆಗಿದ್ದಾನೆ. ಮಿಕ್ಕವರು ಕೇವಲ ಪರಮಾತ್ಮನ ಕೈಗೊಂಬೆಗಳಾಗಿದ್ದಾರೆ ಅನ್ನೋದು ಇಲ್ಲಿ ಹೇಳಿದಂತಹ ಸಂದರ್ಭ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಪರಮಾತ್ಮನ ಬಂಧಪ್ಪು ಮೋಕ್ಷ ಪ್ರದಾನದ ವಿಷಯವನ್ನೇ ಮತ್ತೆ ಹೇಳ್ತಾ ಇದ್ದಾರೆ. ಬಂದ ಮೋಕ್ಷ ಪ್ರದನ ಜ್ಞಾನವು ಮಂದಮತಿಗಳಿಗೆಂದು ದೊರೆಯುವುದು ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮದುಃಖ ಎಂದು ತಿಳಿಯದಲೇ ಅನ್ಯ ದೈವಗಳಿಂದ ಸುಖವು ಅಪೇಕ್ಷಿಸುವರು ಮುಕುಂದನಾರಾಧನೆಯ ಬಿಟ್ಟವ ಗುಂಟೆ ಮುಕ್ತಿ ಸುಖ ಅಂತೇಳಿ ಮುಂಚಿನ ಶ್ಲೋಕದಲ್ಲಿ ಹೇಳಿದನ್ನೇ ನಮಗೆ ಅದು ಯಾವ ಜೀವನದಲ್ಲಿಯೂ ನಡೆಯುವಂತಹದ್ದು, ಜೀವನ ಆದ ಮೇಲೆಯೂ ನಡೆಯುವಂತಹದ್ದು. ಈ ಒಂಬತ್ತನೇ ಶ್ಲೋಕದಲ್ಲಿ ಈಗ ಹೇಳಿದಂತಹದ್ದು ಇದು ಮುಖ್ಯವಾಗಿ ನಮಗೆ ಈ ಸಂಸಾರದಿಂದ ಹೊರಗೆ ಬಿದ್ದಾಗ ಏನು ನಡೆಯುತ್ತೆ ಅನ್ನೋದು ಹೇಳುವಂತಹದ್ದು. ಸೊ ಬಂಧ ಮೋಕ್ಷ ಪ್ರಧಾನ ಜ್ಞಾನವು ಪರಮಾತ್ಮ ಬಂಧವನ್ನು ಮೋಕ್ಷವನ್ನು ಎರಡನ್ನೂ ಕೊಡ್ತಾನೆ. ಅವನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ವಿಧವಾಗಿ ಅಷ್ಟವಿಧ ವ್ಯಾಪಾರಗಳು ಪರಮಾತ್ಮನೇ ಮಾಡ್ತಾನೆ ಅಂತ ಹೇಳಿದರೆ ಸರ್ವಸ್ವತಂತ್ರ ಅವನೇ ಆಗಿದ್ದಾನೆ, ನಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಬಂಧ ಮೋಕ್ಷ ಪ್ರದನು ಅವನೇ ಆಗಿದ್ದಾನೆ. ಈ ವಿಧವಾಗಿ ಬಂಧ ಮೋಕ್ಷ ಎರಡನ್ನು ಕೊಡುವವನು ಜ್ಞಾನವು ಅಂತಹ ಪರಮಾತ್ಮನ ಜ್ಞಾನವು ಮಂದಮತಿಗಳಿಗೆ ಎಂದು ದೊರೆಯುವುದು. ಮಂದಮತಿಗಳು ಯಾರಿದ್ದಾರೋ ಅವರಿಗೆ ಯಾವಾಗ ಯಾರು ಮಂದಮತಿಗಳು ಅಂತ ಹೇಳಿದ್ರೆ ಮಂದಮತಿಗಳು ಯಾರು, ಯಾರಾದರೆ ತಮಗೆ ಸರ್ವ ಸ್ವಾತಂತ್ರ್ಯ ಇದೆ ಅಂತ ಭಾವನೆ ಮಾಡ್ತಾರೋ ಅವರು ಮಂದಮತಿಗಳು. ಯಾರಾದರೆ ಪರಮಾತ್ಮ ಒಬ್ಬನಿಗೆ ಸ್ವಾತಂತ್ರ್ಯವಿದೆ, ಸರ್ವ ಸ್ವತಂತ್ರ ಅವನೇ ಆಗಿದ್ದಾನೆ, ನಮಗೆ ಯಾವ ಸ್ವಾತಂತ್ರ್ಯವಿಲ್ಲ ಅಂತ ಯಾರು ಇರುತ್ತಾರೋ ಅವರು ಪರಮಾತ್ಮನ ಸರಿಯಾಗಿ ತಿಳ್ಕೊಂಡವ ಅಂದ್ರೆ ಪರಮಾತ್ಮನನ್ನು ಸರಿಯಾದ ಮಾರ್ಗದಲ್ಲಿ ತಿಳ್ಕೊಂಡವರಾಗಿದ್ದಾರೆ ಅಂತಹ ಅವರು. ಅದಕ್ಕೆ ಮಂದಮತಿಗಳಿಗೆ ಎಂದು ದೊರೆಯುವುದು, ಪರಮಾತ್ಮ ಯಾವಾಗ ದೊರಕುತ್ತಾನೆ, ದೊರೆಯುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮದುಃಖ. ಯಾಕಂದ್ರೆ ಈ ಸಂಸಾರದಲ್ಲಿದ್ದು ಪರಮಾತ್ಮನೇ ಸ್ವತಂತ್ರ ಅನ್ನುವ ಭಾವನೆ ಇಲ್ಲದೇ ಇದ್ದರೆ ಪರಮಾತ್ಮ ಅಂತಹ ವ್ಯಕ್ತಿಗಳಿಗೆ ತಾನು ಬೇಕಾದಂತಹ ಆ ಸ್ವರೂಪ ಸುಖವನ್ನು ಕೊಡುವುದಿಲ್ಲ. ಅವರಿಗೆ ಈ ಸಂಸಾರದಲ್ಲಿ ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮದುಃಖ ಇದೆ ಅನ್ನುವ ಒಂದು ತಿಳುವಳಿಕೆ ಬರುವುದಿಲ್ಲ. ಸೊ ಅಂದ್ರೆ ಈ ವಿಧವಾಗಿ ಪರಮಾತ್ಮ ಸರ್ವಸ್ವತಂತ್ರ ಸ್ವತಂತ್ರ ಅಂದ ಮಾತ್ರಕ್ಕೆ ಎಲ್ಲರಿಗೂ ಸಂಸಾರ ಹುಟ್ಟೋಗತ್ತೆ ಅಂತ ಅರ್ಥಲ್ಲ, ಅದು ಸರಿಯಾದ ಡೈರೆಕ್ಷನ್. ಆ ಡೈರೆಕ್ಷನ್ ಅಲ್ಲಿ ಹೋಗುವವರಿಗೆ ಪರಮಾತ್ಮ ಒಳ್ಳೆ ಫಲವನ್ನು ಕೊಡ್ತಾನೆ. ಆ ಡೈರೆಕ್ಷನ್ ಅಲ್ಲಿ ಹೋಗಬೇಕು ಅಂತ ಹೇಳಿದರೆ ನಾವು ತಿಳ್ಕೋಬೇಕಾಗಿದ ವಿಷಯಗಳು, ಒಂದು ನಮಗೆ ಸರ್ವಸ್ವತಂತ್ರ ಇಲ್ಲ ಅನ್ನೋದನ್ನು ತಿಳ್ಕೋಬೇಕು, ಎರಡನೇದಾಗಿ ಬಿಂದು ಮಾತ್ರ ಸುಖ ಅನುಭವ ಪರ್ವತಕ್ಕೆ ಸಮದುಃಖ. ಸಂಸಾರದಲ್ಲಿ ನಮಗೆ ಬಿಂದು ಮಾತ್ರ ಸುಖಾನುಭವ, ಸ್ವಲ್ಪವೇ ಸುಖ ಅಂದ್ರೆ 0.001% ಸುಖ ಸಿಗತ್ತೆ. ದುಃಖ ಎಷ್ಟು? 99.99% ದುಃಖ. ಸೊ ಪರ್ವತಕ್ಕೆ ಸಮ ದುಃಖ, ಬಹಳ ದೊಡ್ಡ ದುಃಖ. ಯಾಕಂದ್ರೆ ಇದು ಎಲ್ಲರಿಗೂ ಅನುಭವ ಆಗ್ತಾ ಇದೆ, ಸ್ವಲ್ಪ ಸ್ವಲ್ಪ ಸುಖ ಬರುತ್ತೆ, ಅದಕ್ಕೆ ಸುತ್ತಮುತ್ತ ಬೇಕಾದಷ್ಟು ದುಃಖಗಳು ಬರ್ತಾ ಇರುತ್ತೆ. ಈ ವಿಧವಾಗಿ ಎಂದು ತಿಳಿಯದಲೆ ಅನ್ಯ ದೈವಗಳಿಂದ ಸುಖವು ಅಪೇಕ್ಷಿಸುವರು. ಸೊ ಇದು ತಿಳಿಯೋದಿಲ್ಲ, ಅದ ಅಂತಹ ಅವರು ಏನು ಮಾಡ್ತಾರೆ, ಅನ್ಯ ದೈವತೆಗಳಿಂದ ಅಂದ್ರೆ ಉದಾಹರಣೆಗೆ ಅನ್ಯ ದೇವತೋಪಾಸನ ಮಾಡುವುದು ಹೇಗೆ ಮಾಡಬೇಕು? ಪರಮಾತ್ಮ ಅವರವರೆಗೆ ಅಂತರ್ಯಾಮಿಯಾಗಿದ್ದು ನೇಮನ ಮಾಡ್ತಾನೆ ಅನ್ನುವ ತಿಳುವಳಿಕೆಯಿಂದ ಮಾಡಬೇಕು. ಹಾಗೆ ಮಾಡದೆ ಅನ್ಯ ದೇವತೆಗಳಿಂದ ಸುಖವು ಅಪೇಕ್ಷಿಸುವರು. ಅಂದ್ರೆ ಯಾರಾದರೆ ಅನ್ಯ ದೇವತೆಗಳೇ ಸ್ವತಂತ್ರರಾಗಿದ್ದಾರೆ, ಅವರು ನಮಗೆ ಬೇಕಾದ ಸುಖಗಳನ್ನು ಕೊಡ್ತಾರೆ ಅಂತ ಭ್ರಮೆಯನ್ನು ಪಟ್ಟು ತಾವು ಆ ದೇವತೆಗಳ ಅಂತರ್ಯಾಮಿಯಾಗಿರುವ ಪರಮಾತ್ಮನನ್ನು ಮರೆತು ಆ ದೇವತೆಗಳೇ ಅನ್ಯ ದೇವತೆಗಳೇ ಸರ್ವೋತ್ತಮರು, ಅವರೇ ಸ್ವತಂತ್ರರು, ಅವರೇ ನಮಗೆ ಸುಖ ದುಃಖಗಳನ್ನು ಕೊಡುವವರು ಅನ್ನುವ ಭಾವನೆಯನ್ನು ಮಾಡುತ್ತಾ ಯಾರಾದರೆ ಪರಮಾತ್ಮನ ಸ್ವತಂತ್ರವನ್ನು ತಿಳಿಯದೆ ಆ ಅನ್ಯ ದೈವತೆಗಳಿಂದಲೇ ಸುಖವು ಸಿಗತ್ತೆ, ಅವರೇ ನಮಗೆ ಸುಖ ಕೊಡುವವರು ಅಂಥೇಳಿ ಅದನ್ನು ಅಪೇಕ್ಷೆ ಮಾಡಿ ಅನ್ಯ ದೇವತೆಗಳನ್ನು ಸರ್ವೋತ್ತಮತ್ವೇನ ಯಾರಾದರೆ ಉಪಾಸನೆ ಮಾಡ್ತಾರೋ ಸೇವೆಯನ್ನು ಮಾಡ್ತಾರೋ ಅವರು ಮುಕುಂದ ಆರಾಧನೆಯ ಬಿಟ್ಟವಗೆ ಉಂಟೆ ಮುಕ್ತಿ ಸುಖ. ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಮುಕುಂದನ ಆರಾಧನೆಯನ್ನು ಬಿಟ್ಟು. ಇಲ್ಲಿ ಶಬ್ದ ಪ್ರಯೋಗ ನೋಡ್ರಿ, ಮುಕುಂದ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಹರಿ, ಗೋವಿಂದ, ನಾರಾಯಣ ಎಷ್ಟೋ ಶಬ್ದಗಳು ಹೇಳಬಹುದು, ಮುಕುಂದ ಅಂತ ಯಾಕೆ ಮಾಡಿದ್ದಾರೆ? ಯಾಕಂದ್ರೆ ಮುಕುಂದ ಶಬ್ದದಲ್ಲಿಯೇ ಆ ಶಬ್ದದ ಅರ್ಥ ಏನಂದ್ರೆ ಮೋಕ್ಷಪ್ರದ ಅಂತ ಅರ್ಥ. ಮುಕುಂದ ಅಂದ್ರೆ ಮೋಕ್ಷವನ್ನು ಕೊಡುವವನು, ಆ ಶಬ್ದದ ವ್ಯುತ್ಪತ್ತಿ ಆ ವಿಧವಾಗಿದೆ. ಸೊ ಮೋಕ್ಷಪ್ರದನಾದ ಆ ಪರಮಾತ್ಮ ಅನ್ನುವ ಆ ಅಂಶವನ್ನೇ ಮರೆತು, ಅದನ್ನು ಮರೆತು ಮುಕುಂದನ ಆರಾಧನೆಯ ಬಿಟ್ಟು, ಅದನ್ನು ಮರೆತು ಆ ಪರಮಾತ್ಮನ ಆರಾಧನೆಯನ್ನು ಬಿಟ್ಟು ಯಾರಾದರೆ ಇರ್ತಾರೋ ಅವನಿಗೆ ಉಂಟೆ ಮುಕ್ತಿ ಸುಖ. ಅವನಿಗೆ ಮುಕ್ತಿ ಸುಖ ಸಿಗೋದಿಲ್ಲ. ಅಂದ್ರೆ ಹಿ ವಿಲ್ ನಾಟ್ ಬಿ ಆನ್ ದ ಪ್ಯಾತ್ ಫಾರ್ ಮೋಕ್ಷ. ಈ ಕಾರಣದಿಂದ ನಾವು ಪರಮಾತ್ಮನ ಗುಣಗಾನವನ್ನು ಮಾಡಬೇಕು, ಮುಕ್ತಿಯ ಮಾರ್ಗದಲ್ಲಿ ಹೋಗಬೇಕೆಂದರೆ ಬೇಕಾದ ಮುಖ್ಯವಾದ ಎರಡು ಅಂಶಗಳು ಯಾವುದು ಅಂತ ಹೇಳಿದ್ರೆ, ಒಂದು ಅಂಶ ನಮಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಪರಮಾತ್ಮನಿಗೆ ಎಲ್ಲ ಸ್ವಾತಂತ್ರ್ಯವೂ ಇದೆ ಅನ್ನುವ ತಿಳುವಳಿಕೆ ಮೊದಲನೇ ಅಂಶ. ಎರಡನೇ ಅಂಶ ಯಾವುದಂತ ಹೇಳಿದ್ರೆ ಪರಮಾತ್ಮನ ಗುಣಗಾನ ಮಾಡುವಾಗ ಈ ಸಂಸಾರದಲ್ಲಿ ಇರುವ ಸುಖ ದುಃಖಗಳಲ್ಲಿ ದುಃಖವೇ ಬಹಳ ಜಾಸ್ತಿ, ಸುಖ ಬಹಳ ಅಲ್ಪ. ಈ ಕಾರಣದಿಂದ ಪರಮಾತ್ಮನನ್ನೇ ನಾವು ಅವನ ಪಾದಗಳಿಗೆ ಎರಗಿ ಅವನ ಮೇಲೆ ಧ್ಯಾನವನ್ನು ಮಾಡ್ತಾ ಅವನ ಮೇಲೆ ಮನಸ್ಸನ್ನಿಡಬೇಕು. ಮಿಕ್ಕ ವಿಷಯಗಳಲ್ಲಿ ನಾವು ಕೇವಲ ಅದು ಸಾಧನೆಗೆ ಅನುಕೂಲವಾಗುತ್ತೆ ಅಂತ ಆ ಸಾಧನಾ ದೃಷ್ಟಿಯಿಂದ ನಾವು ಸಂಸಾರದಲ್ಲಿ ಇರಬೇಕೆ ಹೊರತು ಪರಮಾತ್ಮನ ಗುಣಗಾಣ ಅನ್ನೋದು ಮುಖ್ಯೋದ್ದೇಶವಾಗಿರಬೇಕು. ಸಂಸಾರದಲ್ಲಿ ಇರುವುದು ಅನ್ನುವುದು ಅದು ಸೆಕೆಂಡ್ರಿ ಆಗಬೇಕು, ಅದು ಇದು ಪ್ರೈಮರಿ ಆಗ ಅದು ಸೆಕೆಂಡ್ರಿ ಆಗಕೂಡದು ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಬಂದ ಮೋಕ್ಷ ಪ್ರಧಾನ ಜ್ಞಾನವು ಮಂದಮತಿಗಳಿಗೆಂದು ದೊರೆವುದು, ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮದುಃಖ ಎಂದು ತಿಳಿಯದ ಅನ್ಯ ದೈವಗಳಿಂದ ಸುಖವಾಪೇಕ್ಷಿಸುವವರು ಮುಕುಂದನಾರಾಧನೆಯ ಬಿಟ್ಟವ ಗುಂಟೆ ಮುಕ್ತಿ ಸುಖ ಅಂತ ಹೇಳಿ ಇದು 9ನೇ ಪದ್ಯವನ್ನು ಹೇಳಿದ್ದಾರೆ. ಇಲ್ಲಿಗೆ ನಾವು ಮುಗಿಸೋಣ, 10ನೇ ಪದ್ಯ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಾಡೋಣ. ಹರಿಕಥಾಂತ ಸಾರ ಗುರುಗಳ ಕರುಣದಿಂದ ಬನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಕೃಷ್ಣಾರ್ಪಣಮಸ್ತು.